Welcome once again to Words of Life.
ಮತ್ತೊಮ್ಮೆ ಜೀವ ವಾಕ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
We've been studying through the Bible in the past few sessions.
ಕಳೆದ ಕೆಲವು ಕೂಟಗಳಲ್ಲಿ ನಾವು ಸತ್ಯವೇದ ಅಧ್ಯಯನ ಮಾಡ್ತಾ ಇದ್ದೇವೆ.
And today we've reached the Acts of the Apostles.
ಇವತ್ತು ನಾವು ಅಪೋಸ್ತಲರ ಕೃತ್ಯಗಳಿಗೆ ತಲುಪಿದ್ದೇವೆ.
And the first verse of Acts of the Apostles is very important.
ಮೊದಲ ವಚನ ಅಪೋಸ್ತಲರ ಕೃತ್ಯಗಳಲ್ಲಿ ಬಹಳ ಪ್ರಮುಖವಾದದ್ದಾಗಿದೆ.
Just like the last verse is also very important.
ಕೊನೆಯ ವಚನಗಳು ಹೇಗೆ ಪ್ರಮುಖವಾದದ್ದವೋ ಇದು ಹಾಗೆ ಪ್ರಮುಖವಾದದ್ದು.
This is written by Luke.
ಇದು ಲೂಕನಿಂದ ಬರೆಯಲ್ಪಟ್ಟದ್ದಾಗಿದೆ.
And you know Luke was very careful about finding exact details and then only writing.
ಲೂಕನು ಬಹಳ ಜಾಗರೂಕನಾಗಿದ್ದನು. ಎಲ್ಲಾ ಮಾಹಿತಿಗಳು ಸರಿಯಾಗಿ ದೊರಕಿದ ನಂತರವೇ ಬರೆಯಲು ಪ್ರಾರಂಭಿಸಿದನು.
And he tells Theophilus the first account which I composed was all about Jesus, what Jesus began to do.
ಆತನು ಥಿಯೋಫಿಲನಿಗೆ ಈ ರೀತಿ ಹೇಳುತ್ತಾನೆ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿದನು ಅಂತ.
ಹೌ ಶಾಲ್ ವಿ ಡಿಸ್ಕ್ರೈಬ್ ದ ಗಾಸ್ಪಲ್ ಆಫ್
ಲೂಕ್? ಲೂಕನು ಬರೆದ ಸುವಾರ್ತೆಯನ್ನು ನಾವು ಹೇಗೆ ವಿವರಿಸಬಹುದಾಗಿದೆ?
ಎಕ್ಸಾಕ್ಟ್ಲಿ ಲೈಕ್ ಲೂಕ್ ಡಿಸ್ಕ್ರೈಬ್ ಇಟ್ ಹಿಯರ್.
ಲೂಕನು ಇಲ್ಲಿ ವಿವರಿಸಿದ ಹಾಗೆ
ವಾಟ್ ಜೀಸಸ್ ಬಿಗ್ಯಾನ್ ಟು ಡೂ,
ಯೇಸು ಏನನ್ನು ಮಾಡಲು ಪ್ರಾರಂಭಿಸಿದರಲ್ಲ.
ಅಂಡರ್ಸ್ಟ್ಯಾಂಡ್ ದಟ್ ಕ್ಲಿಯರ್ಲಿ,
ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ.
ವಾಟ್ ಜೀಸಸ್ ಬಿಗ್ಯಾನ್ ಟು ಡೂ and to teach.
ಯೇಸು ಏನನ್ನು ಮಾಡಲು ಮತ್ತು ಉಪದೇಶಿಸಲು ಪ್ರಾರಂಭಿಸಿದರಲ್ಲ ಅದು.
I need to say that again for you to grasp.
ನೀವು ಅದನ್ನು ಗ್ರಹಿಸಿಕೋಬೇಕು ಅಂತ ಮತ್ತೊಮ್ಮೆ ಹೇಳ್ತಾನೆ.
The gospel is a description of what Jesus began to do and then to teach.
ಯೇಸು ಏನನ್ನು ಮಾಡಲು ಪ್ರಾರಂಭಿಸಿ ಆಮೇಲೆ ಉಪದೇಶಿಸಿದರಲ್ಲ ಸುವಾರ್ತೆಯು ಅದನ್ನು ವಿವರಿಸುತ್ತದೆ.
So what did Jesus teach?
ಯೇಸು ಉಪದೇಶ ಮಾಡಿದ್ದೇನು?
What he had done.
ಯೇಸು ಮಾಡಿದ್ದನ್ನೇ ಉಪದೇಶ ಮಾಡಿದ್ದು.
That is what I was trying to say.
ಅದನ್ನೇ ನಾನು ಒತ್ತಿ ಹೇಳಲು ಪ್ರಯತ್ನಿಸ್ತಾ ಇರೋದು.
He never taught what he had not done.
ತಾನು ಏನನ್ನು ಮಾಡಿಲ್ಲಲ್ಲ ಅದನ್ನು ಉಪದೇಶಿಸಲಿಲ್ಲ.
He did not first teach and then do.
ಯೇಸು ಮೊದಲು ಉಪದೇಶಿಸಿ ನಂತರ ಮಾಡಲಿಲ್ಲ.
No, that itself would be good.
ಇಲ್ಲ, ಅದು ಕೂಡ ಒಳ್ಳೆದೆ.
Most people just teach and don't do.
ಅನೇಕರು ಉಪದೇಶ ಮಾಡ್ತಾರೆ ಆದರೆ ಮಾಡೋದಿಲ್ಲ.
But Jesus first did and then taught.
ಆದರೆ ಯೇಸು ಮೊದಲು ಮಾಡಿದರು ನಂತರ ಉಪದೇಶ ಮಾಡಿದರು.
And if the gospel is what Jesus began to do and teach.
ಹಾಗಾಗಿ ಸುವಾರ್ತೆಯು ಯೇಸು ಮೊದಲು ಮಾಡಿ ನಂತರ ಉಪದೇಶ ಮಾಡಲು ಪ್ರಾರಂಭಿಸಿದ್ದಾಗಿದೆ.
Then what is the Acts of the Apostles?
ಅಪೊಸ್ತಲರ ಕೃತ್ಯಗಳು ಏನಾಗಿದ್ರೆ?
What do you understand from that first sentence?
ಮೊದಲ ವಚನದಿಂದ ನೀವೇನು ಅರ್ಥ ಮಾಡಿಕೊಂಡ್ರಿ?
I understand that the Acts of the Apostles is what Jesus continued to do.
ಅಪೊಸ್ತಲರ ಕೃತ್ಯ ಏನಪ್ಪ ಅಂದ್ರೆ ಯೇಸು ಮಾಡುತ್ತಾ ಮುಂದುವರಿಸಿದ್ದನ್ನ ಆಮೇಲೆ ಉಪದೇಶಿಸಿದ್ದಾಗಿದೆ.
First, in Luke, through his physical body.
ಮೊದಲು ಲೂಕನು ಬರೆದ ಸುವಾರ್ತೆಯಲ್ಲಿ ಆತನ ಶಾರೀರಿಕ ದೇಹದ ಮುಖಾಂತರ.
And in this book, through his spiritual body.
ಈ ಪುಸ್ತಕದಲ್ಲಿ ಆತನ ಆತ್ಮಿಕ ದೇಹದ ಮುಖಾಂತರ.
ಸೊ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್,
ಕಟ್ಟುನಿಟ್ಟಾಗಿ ಹೇಳೋದಾದ್ರೆ,
ವಿ ಕುಡ್ ಸೇ ದಿ ಆಕ್ಸ್ ಆಫ್ ದಿ ಅಪೋಸ್ಟಲ್ಸ್ ಆರ್ ದಿ ಆಕ್ಸ್ ಆಫ್ ಜೀಸಸ್ ಕ್ರೈಸ್ಟ್.
ನಾವು ಹೇಳಬಹುದು ಅಪೋಸ್ತಲರ ಕೃತ್ಯಗಳು ಯೇಸು ಮಾಡಿದಂತ ಕಾರ್ಯಗಳಾಗಿವೆ ಅಂತ.
The Luke is the acts of Jesus when he was on earth.
ಲೂಕನು ಬರೆದ ಸುವಾರ್ತೆಯು ಯೇಸು ಇಹಲೋಕದಲ್ಲಿ ಇದ್ದಾಗ ಮಾಡಿದ ಕಾರ್ಯಗಳು.
ದೀಸ್ ಆರ್ ದಿ ಆಕ್ಸ್ ಆಫ್ ಜೀಸಸ್ through his body the church.
ಇದರಲ್ಲಿ ಯೇಸು ತನ್ನ ದೇಹವೆಂಬಾ ಸಭೆಯ ಮುಖಾಂತರ ಮಾಡುವಂತ ಕಾರ್ಯಗಳಾಗಿವೆ.
And that is why at the end of the book,
ಅದಕ್ಕಾಗಿ ಈ ಪುಸ್ತಕದ ಕೊನೆಯಲ್ಲಿ,
in the last verse,
ಕೊನೆಯ ವಚನ,
it's written like this,
ಈ ರೀತಿಯಾಗಿ ಬರೆದಿದೆ,
preaching the kingdom of God and teaching concerning the Lord Jesus Christ with all openness unhindered.
ಯಾವ ಅಡ್ಡಿಯೂ ಇಲ್ಲದೆ ತುಂಬಾ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು.
Without any hindrance.
ಯಾವ ಅಡ್ಡಿಯೂ ಇಲ್ಲದೆ.
And that has not finished.
ಅದು ಇನ್ನೂ ಮುಗಿದಿಲ್ಲ ಇಲ್ಲಿ.
There is no amen to end this book.
ಈ ಪುಸ್ತಕವನ್ನು ಮುಗಿಸಲು ಆಮೆನ್ ಎಂದು ಹೇಳಿಲ್ಲ ಇಲ್ಲಿ.
The acts of Jesus Christ through his apostles and children and body have been continuing for 2000 years.
ಯೇಸು ಕ್ರಿಸ್ತನ ಕಾರ್ಯಗಳು ತನ್ನ ಅಪೋಸ್ತಲರ ಮುಖಾಂತರ, ತನ್ನ ಮಕ್ಕಳ ಮುಖಾಂತರ, ದೇಹದ ಮುಖಾಂತರ 2000 ವರ್ಷಗಳವರೆಗೂ ನಡೆಯುತ್ತಿದೆ.
This is actually an unfinished book.
ಇದು ಮುಗಿಯದೇ ಇರುವಂತಹ ಪುಸ್ತಕವಾಗಿದೆ.
This is only telling us what happened in the first 30 years.
ಇದು ಮೊದಲ 30 ವರ್ಷ ಏನಾಯಿತು ಅಂತ ಹೇಳುವಂತದ್ದಾಗಿದೆ.
And what about after the next 2000 years?
ಮುಂದಿನ 2000 ವರ್ಷ ಏನಾಯಿತು ಹಾಗಾದ್ರೆ?
Many things which we shall wonder.
ಅನೇಕ ಸಂಗತಿಗಳು ನಡೆದಿವೆ, ಮುಂದೊಂದಿನ ಅದನ್ನು ಕೇಳುತ್ತೇವೆ.
But the principle is the same.
ತತ್ವ ಅದೇ.
In all 2000 years.
ಎಲ್ಲ 2000 ವರ್ಷಗಳು.
And it applies to us today.
ಇಂದು ನಮಗೂ ಸಹ ಇದು ಅನ್ವಯಿಸುತ್ತದೆ.
How shall we serve the Lord?
ಕರ್ತನಿಗೆ ನಾವು ಹೇಗೆ ಸೇವೆ ಮಾಡಬಹುದು?
It is Jesus must continue to do and teach exactly like he did when he was on earth.
ಯೇಸು ಇಹಲೋಕದಲ್ಲಿದ್ದಾಗ ಮಾಡಿದರಲ್ಲ ಹಾಗೆ ಇಂದು ಯೇಸು ಮಾಡುವುದನ್ನ ಮತ್ತು ಉಪದೇಶಿಸುವುದನ್ನ ಮುಂದುವರಿಸುತ್ತಾರೆ.
We must remember that Jesus Christ is the same yesterday, today and forever.
ಯೇಸು ನಿನ್ನೆ ಇಂದು ಯಾವಾಗಲೂ ಹಾಗೆ ಇರುತ್ತಾರೆ.
So He's not going to do things differently today from what he did the other day. When he was on
Yesu ಇಹಲೋಕದಲ್ಲಿದ್ದಾಗ ಏನನ್ನು ಮಾಡಿದಾರಲ್ಲ ಅದಕ್ಕಿಂತ ಭಿನ್ನವಾಗಿ ಏನನ್ನು ಮಾಡೋದಿಲ್ಲ.
For example, when some preacher gets up in a meeting,
ಉದಾಹರಣೆಗೆ ಒಬ್ಬ ಬೋಧಕನು ಕೂಟದಲ್ಲಿ ಎದ್ದು ಬಂದು,
public meeting with a lot of unbelievers present,
ಸಾರ್ವಜನಿಕ ಕೂಟ ಇರುತ್ತೆ, ಅನೇಕ ಅವಿಶ್ವಾಸಿಗಳು ಹಾಜರಿರುತ್ತಾರಲ್ಲಿ,
as often happens,
ಅನೇಕ ಬಾರಿ ಆ ರೀತಿ ಆಗುತ್ತೆ,
he says, the Lord Jesus has told me to take a collection from all of you today,
ನಿಮ್ಮೆಲ್ಲರಿಂದ ಕಾಣಿಕೆ ತೆಗೆದುಕೊಳ್ಳುವಂತೆ ಕರ್ತನಾದ ಯೇಸು ನನಗೆ ಹೇಳಿದ್ದಾರೆ ಎಂಬುದಾಗಿ ಹೇಳುವಾಗ,
which Jesus?
ಯಾವ ಯೇಸು?
The same Jesus who never took a collection when he was on earth?
ಇಹಲೋಕದಲ್ಲಿದ್ದಾಗ ಕಾಣಿಕೆಯನ್ನೇ ತೆಗೆದುಕೊಳ್ಳದಂತ ಯೇಸುನ?
Has he gone up to heaven and says, no, I've changed my mind now. Now I think I should take a collection.
ಯೇಸು ಪರಲೋಕಕ್ಕೆ ಹೋದ ಮೇಲೆ ಈ ರೀತಿ ಹೇಳ್ತಾರಾ, ನನ್ನ ಮನಸ್ಸನ್ನು ಬದಲಿಸಿಕೊಂಡಿದ್ದೇನೆ, ಕಾಣಿಕೆಯನ್ನು
ತೆಗೆದುಕೊಳ್ಳಬೇಕಂತ?
ನಾನು ತಪ್ಪನ್ನ ಮಾಡಿದೆ, ಇಹಲೋಕದಲ್ಲಿದ್ದಾಗ ಎಲ್ಲರಿಂದ ಕಾಣಿಕೆಯನ್ನು ತೆಗೆದುಕೊಳ್ಳಬಹುದಾಗಿತ್ತು ಅಂತ ಯೇಸು ಹೇಳ್ತಾರಾ?
Has Jesus changed or is he the same?
ಯೇಸು ಬದಲಾಗಿದ್ದಾರಾ ಅಥವಾ ಹಾಗೆ ಇದ್ದಾರಾ?
Or is it more likely that this is another Jesus who has told him to do that?
ಅಥವಾ ಯೇಸುವಿನಂತೆ ಕಾಣುವಂತ ಮತ್ತೊಬ್ಬ ಯೇಸು ಈ ರೀತಿ ಮಾಡುವಂತ ಹೇಳಿದ್ದಾರಾ? ಮತ್ತೊಬ್ಬ ಯೇಸು ಯಾರು?
It is Satan who comes as an angel of light.
ಅದು ಬೆಳಕಿನ ದೂತನಂತೆ ಬರುವ ಸೈತಾನನಾಗಿದ್ದಾನೆ.
That is just one example.
ಅದು ಒಂದು ಉದಾಹರಣೆ ಮಾತ್ರ.
I'll give you another example.
ಮತ್ತೊಂದು ಉದಾಹರಣೆ ಕೊಡ್ತಾನೆ.
What did Jesus begin to do and teach?
ಯೇಸು ಏನನ್ನ ಮಾಡಿ ಮತ್ತು ಉಪದೇಶಿಸಲು ಪ್ರಾರಂಭಿಸಿದರು?
When he was on earth, he never lorded it over anyone.
ಯೇಸು ಇಹಲೋಕದಲ್ಲಿದ್ದಾಗ ಯಾರ ಮೇಲೂ ದೊರೆತನ ಮಾಡಲಿಲ್ಲ.
He was always a servant, respecting people and washing their feet.
ಯೇಸು ಇಹಲೋಕದಲ್ಲಿದ್ದಾಗ ಯಾವಾಗಲೂ ಸೇವಕರಾಗಿದ್ದರು, ಜನರನ್ನ ಗೌರವಿಸುತ್ತಿದ್ರು ಮತ್ತು ಅವರ ಕಾಲುಗಳನ್ನು ತೊಳಿತಿದ್ರು.
Has he changed today?
ಇಂದು ಬದಲಾಗಿದ್ದಾರಾ?
He is exactly the same.
ಯೇಸು ಹೇಗಿದ್ರು ಹಾಗೆ ಇದ್ದಾರೆ.
He still washes people's feet.
ಜನರ ಕಾಲುಗಳನ್ನು ಈಗ ತೊಳಿತಾರೆ.
Through his body.
ತನ್ನ ದೇಹದ ಮುಖಾಂತರ.
So when somebody says, I am a servant of Jesus Christ and he sits like a big lord in his organization.
ಯಾರಾದರು ತಾನು ಯೇಸು ಕ್ರಿಸ್ತನ ಸೇವಕನೆಂದು ಹೇಳಿಕೊಂಡು ತನ್ನ ಸಂಸ್ಥೆಯಲ್ಲಿ ದೊರೆಯ ರೀತಿಯಲ್ಲಿ ಕೂತ್ಕೊಂಡ್ರೆ,
hardly anybody can
meet. ಆತನನ್ನು ಅಷ್ಟಾಗಿ ಯಾರು ಭೇಟಿಯಾಗೋಕೆ ಆಗ್ತಿರೋದಿಲ್ಲ.
These preachers say, you have to give me so much money if you want me to come there to preach for one evening.
ಈ ಬೋಧಕನು ಈ ರೀತಿಯಾಗಿ ಹೇಳ್ತಾನೆ, ನಾನು ಬಂದು ಒಂದು ಸಂಜೆ ಬೋಧನೆ ಮಾಡಬೇಕಂದ್ರೆ ಹೆಚ್ಚು ಹಣ ಕೊಡಬೇಕಂತ.
You must arrange one 5-star hotel for me and airfare and all that.
ನೀವು ನನಗೆ ಐಷಾರಾಮಿ ಹೋಟೆಲ್ ಅನ್ನು ಸಿದ್ಧ ಮಾಡಬೇಕು ಮತ್ತು ವಿಮಾನದ ವೆಚ್ಚವನ್ನು ನೀವೇ ಭರಿಸಬೇಕು, ಹಾಗಿದ್ರೆ ನಾನು ಬರ್ತೀನಿ ಅಂತ ಹೇಳ್ತಾನೆ.
ಡೂ ದಾಟ್ ವೆನ್ ಹಿ ವಾಸ್ ಆನ್ ಅರ್ತ್?
ಯೇಸು ಇಹಲೋಕದಲ್ಲಿದ್ದಾಗ ಆ ರೀತಿ ಮಾಡಿದ್ರು?
ಆರ್ ಹಸ್ ಹಿ ಚೇಂಜ್ಡ್ ಹಿಸ್ ಮೈಂಡ್ ಆಫ್ಟರ್ ಗೋಯಿಂಗ್ ಟು ಹೆವೆನ್?
ಅಥವಾ ಪರಲೋಕಕ್ಕೆ ಹೋದ ನಂತರ ತನ್ನ ಮನಸ್ಸನ್ನು ಬದಲಿಸಿಕೊಂಡ್ರು?
ಆರ್ ಇಸ್ ಇಟ್ ಪಾಸಿಬಲ್ ದಟ್ ದೀಸ್ ಪೀಪಲ್ ಆರ್ ನಾಟ್ ರೆಪ್ರೆಸೆಂಟೇಟಿವ್ಸ್ ಆಫ್ ದಟ್ ಜೀಸಸ್ ಬಟ್ ಆಫ್ ಅನದರ್ ಜೀಸಸ್?
ಆದರೆ ಒಂದು ಸಾಧ್ಯತೆ ಇದೆ, ಈ ಬೋಧಕರು ಈ ಯೇಸುವನ್ನ ಪ್ರತಿಬಿಂಬಿಸುತ್ತಿಲ್ಲ, ಮತ್ತೊಬ್ಬ ಯೇಸುವನ್ನ ಪ್ರತಿಬಿಂಬಿಸುತ್ತಿದ್ದಾರೆ.
ಇಸ್ ವಾಟ್ ವಿ ನೀಡ್ ಟು ಕನ್ಸಿಡರ್.
ನಾವು ಪರಿಗಣಿಸಬೇಕಾದದ್ದು ಅದೇ ಆಗಿದೆ.
ಇಫ್ ಯು ಥಿಂಕ್ ಆಫ್ ದಟ್, you will see how Christendom is being deceived left, right and center by preachers.
ನೀವಿದ್ರು ಬಗ್ಗೆ ಯೋಚಿಸುವಾಗ ನೀವು ನೋಡುತ್ತೀರಿ ಇಂದಿನ ಕ್ರೈಸ್ತತ್ವವು ಬೋಧಕರಿಂದ ಎಷ್ಟು ವಂಚಿತವಾಗಿದೆ ಅಂತ.
A lot of those preachers are very angry with me because I expose all this.
ಅನೇಕ ಬೋಧಕರು ನನ್ನ ವಿಷಯವಾಗಿ ಕೋಪಗೊಳ್ಳುತ್ತಾರೆ, ಯಾಕಂದ್ರೆ ನಾನು ಎಲ್ಲವನ್ನು ಪ್ರಕಟಪಡಿಸುತ್ತೇನೆ.
I never mention any names.
ನಾನು ಯಾರ ಹೆಸರನ್ನು ಹೇಳೋದಿಲ್ಲ.
Because I don't speak evil of
ನಾನು ಯಾವ ಮನುಷ್ಯನ ವಿಷಯವಾಗಿ ಕೆಟ್ಟದ್ದು ಮಾತಾಡೋದಿಲ್ಲ.
I present Jesus and I say compare everybody.
ನಾನು ಯೇಸುವನ್ನ ಪ್ರಚುರಪಡಿಸುತ್ತೇನೆ, ಎಲ್ಲರನ್ನೂ ಆತನೊಟ್ಟಿಗೆ ಹೋಲಿಕೆ ಮಾಡುತ್ತೇನೆ.
You can decide yourself who fits in with that pattern and who doesn't.
ಯಾರು ಆತನೊಟ್ಟಿಗೆ ಹೋಲಿಕೆ ಆಗುತ್ತಾರೆ, ಯಾರು ಆತನೊಟ್ಟಿಗೆ ಹೋಲಿಕೆ ಆಗುವುದಿಲ್ಲ, ನೀವು ನಿರ್ಧರಿಸಿರಿ.
ಸೊ ದಟ್ ಸಮಥಿಂಗ್ ವಿ ಮಸ್ಟ್ ಬೇರ್ ಇನ್ ಮೈಂಡ್.
ನಮ್ಮ ಮನಸ್ಸಿನಲ್ಲಿ ಅದನ್ನು ಇಟ್ಕೋಬೇಕು.
ಅಂಡ್ ದೆನ್ ಹಿ ವಾಸ್ ಫಾರ್ 40 ಡೇಸ್ ಆನ್ ಅರ್ತ್ ಬಿಫೋರ್ ಹಿ ವೆಂಟ್ ಅಪ್ ಟು ಹೆವೆನ್.
ಯೇಸು ಪರಲೋಕಕ್ಕೆ ಹೋಗುವ ಮೊದಲು ಇಹಲೋಕದಲ್ಲಿ 40 ದಿನ.
ವಾಟ್ ವಾಸ್ ಹಿ ಡೂಯಿಂಗ್ ದೋಸ್ ಡ್ಯೂರಿಂಗ್ ದೋಸ್ 40 ಡೇಸ್?
ಆ 40 ದಿನ ಏನ್ ಮಾಡುತ್ತಿದ್ರು?
ಹಿ ವಾಸ್ನ್ಟ್ ಜಸ್ಟ್ ಕ್ರಾಕಿಂಗ್ ಜೋಕ್ಸ್ ವಿತ್ ಹಿಸ್ ಡಿಸೈಪಲ್ಸ್.
ಅಲ್ಲಿ ತನ್ನ ಶಿಷ್ಯಂದ್ರೊಟ್ಟಿಗೆ ಹಾಸ್ಯ ಚಟಾಕಿಯನ್ನು ಹರಿಸುತ್ತಿರಲಿಲ್ಲ.
ಹಿ ವಾಸ್ ಸ್ಪೀಕಿಂಗ್ ದ ಥಿಂಗ್ಸ್ ಕನ್ಸರ್ನಿಂಗ್ ದ ಕಿಂಗ್ಡಮ್ ಆಫ್ ಗಾಡ್ ಇನ್ ವರ್ಸ್ 3.
ಮೂರನೇ ವಚನದಲ್ಲಿ ಹೇಳಿದೆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಮಾತಾಡುತ್ತಿದ್ರು.
ಇಟ್ ಡಸಂಟ್ ಮೀನ್ ಜೋಕಿಂಗ್ ಇಸ್ ರಾಂಗ್.
ಅದರ ಅರ್ಥ ಹಾಸ್ಯ ಮಾಡೋ ತಪ್ಪು ಅಂತಲ್ಲ.
ಐ ಬಿಲೀವ್ ಹ್ಯೂಮರ್ ಇಸ್ ಅ ಗಿಫ್ಟ್ ಆಫ್ ಗಾಡ್.
ಹಾಸ್ಯವು ದೇವರ ವರವಾಗಿದೆ ಅಂತ ನಂಬುತ್ತೆ ನಾನು.
ಬಟ್ ವೆನ್ ಯು ಹ್ಯಾವ್ ಅ ವೆರಿ ಲಿಮಿಟೆಡ್ ಟೈಮ್ ವಿತ್ ಪೀಪಲ್ ಲೈಕ್ 40 ಡೇಸ್,
40 ದಿನಗಳ ಕಡಿಮೆ ಅವಧಿಯಲ್ಲಿ ನೀವು ಜನರೊಟ್ಟಿಗಿರುವಾಗ
ಯು ಹ್ಯಾವ್ ಟು ಮೇಕ್ ಫುಲ್ ಯೂಸ್.
ನೀವು ಆ ಪೂರ್ತಿ ಸಮಯವನ್ನು ಉಪಯೋಗಿಸಿಕೊಳ್ಳಿ.
What I'm trying to say is when you have very little time with people,
ನೀವು ಜನರೊಟ್ಟಿಗೆ ಕಡಿಮೆ ಅವಧಿಯಲ್ಲಿ ಇರುವಾಗ,
the thing you should speak about is the kingdom of God.
ನೀವು ದೇವರ ರಾಜ್ಯದ ವಿಷಯದ ಕುರಿತು ಮಾತನಾಡಬೇಕು.
And then he said to them,
ನಂತರ ಇಲ್ಲಿ ಆತನ ಅವರಿಗೆ ಹೇಳೋದೇನೆಂದರೆ,
John baptized you with water, but in a few days you'll be baptized with the Holy Spirit.
ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿನದಲ್ಲಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು.
At the beginning of the first 5 books of the New Testament.
ಈ ವಾಗ್ದಾನವು ಹೊಸ ಒಡಂಬಡಿಕೆಯ ಮೊದಲ 5 ಪುಸ್ತಕಗಳಲ್ಲಿ
ಬರುವಂತದ್ದಾಗಿದೆ.
ಪ್ರಾರಂಭದ 5 ಪುಸ್ತಕಗಳಲ್ಲಿ ಇದು ಬರುವಾಗ ಇದು ಮುಖ್ಯ ಅಂತ ನೀವು ಯೋಚನೆ
ಮಾಡಿದ್ರೆ
ಪವಿತ್ರಾತ್ಮದಲ್ಲಿ ಅವರು ಸ್ನಾನ ಹೊಂದಿದ್ದಾರೆ ಎಂಬುದರ ಕುರಿತು ಅವರಿಗೆ ಹೇಗೆ ಗೊತ್ತಾಗಬೇಕು ಅಂತ
ಹೇಳುತ್ತಾರೆ.
ಅನೇಕರು ಇದರ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ.
Do better than the, give the sign that Jesus gave.
ಇಲ್ಲಿ ಯೇಸು ಕೊಟ್ಟಂತ ಗುರುತಿಗಿಂತ ಮತ್ತೊಂದು ಉತ್ತಮವಾದದ್ದು ನೀವು ಕೊಡಲು ಆಗುವುದಿಲ್ಲ.
Only one sign that Jesus gave.
ಯೇಸು ಕೊಟ್ಟಿದ್ದು ಒಂದೇ ಒಂದು ಗುರುತು.
He said, when the Holy Spirit has come, verse 8, you will receive power.
ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದುವಿರಿ ಅಂತ ಯೇಸು ಹೇಳಿದರು.
They waited for 10 days.
ಅವರು 10 ದಿನ ಕಾದರು.
And during those 10 days, if you had gone to any of them,
ಆ 10 ದಿನದ ಅವಧಿಯಲ್ಲಿ ನೀವು ಯಾರದರ ಬಳಿಗೆ ಹೋಗುವಾಗ ಅಲ್ಲಿ
what are you waiting for?
ಏನಕ್ಕೆ ಕಾಯ್ತಾ ಇದ್ದೀರಿ ಅಂತ ಕೇಳಿದ್ರು ನೀವು.
We are waiting for the baptism of the Holy Spirit.
ಪವಿತ್ರಾತ್ಮನ ಸ್ನಾನಕ್ಕ ಕಾಯ್ತಾ ಇದ್ದೀವಿ ಅಂತ ಹೇಳಿದರು.
How will you know when you'll be? And ask them, do you know when it will come?
ಅದು ಯಾವಾಗ ಬರುತ್ತೆ ಅಂತ ನೀವು ಕೇಳುವಾಗ,
no, we don't know when, but Jesus said not many days later.
ನಮಗೆ ಗೊತ್ತಿಲ್ಲ, ಯೇಸು ಹೇಳಿದ್ದಾರೆ ಹೆಚ್ಚಿಗೆ ಹಿಡಿಯೋದಿಲ್ಲ, ಬೇಗ ಬರುತ್ತೆ ಅಂತ.
Then if you ask them, how will you know that you are baptized?
ಪವಿತ್ರಾತ್ಮನಲ್ಲಿ ಸ್ನಾನ ಹೊಂದಿದ್ದೀರಿ ನೀವು ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂತ ಕೇಳುವಾಗ,
right now we don't have spiritual power, and Jesus said we'll get that spiritual power.
ಈಗ ನಮಗೆ ಆತ್ಮಿಕ ಬಲ ಇಲ್ಲ, ಆದ್ರೆ ಮುಂದೆ ಅದನ್ನ ಪಡೆದುಕೊಳ್ತೀರಿ ಅಂತ ಯೇಸು ಹೇಳಿದ್ದಾರೆ ಅಂತ ಹೇಳ್ತಾರೆ.
None of them would have said like a lot of people today say, oh, when I speak in tongues then I'll know.
ಅನ್ಯ ಭಾಷೆ ಮಾತನಾಡೋದ್ರ ಮುಖಾಂತರ ನಂಗೆ ಗೊತ್ತಾಗುತ್ತೆ ಅಂತ ಇಂದು ಅನೇಕರು ಹೇಳೋ ಪ್ರಕಾರ ಅವ್ರು ಹೇಳ್ತಿದ್ದಿಲ್ಲ.
If that was the case, Jesus would have said, but you will speak in tongues when the Holy Spirit has come upon you.
ಹಾಗಿದ್ದಲ್ಲಿ ಯೇಸು ಈ ರೀತಿಯಾಗಿ ಹೇಳಬಹುದಾಗಿತ್ತಲ್ವಾ, ನಿಮ್ಮ ಮೇಲೆ ಪವಿತ್ರಾತ್ಮನು ಬರಲು ನೀವು ಅನ್ಯ ಭಾಷೆ ಮಾತನಾಡುತ್ತೀರಿ ಅಂತ.
Change the words of Jesus.
ಯೇಸುವಿನ ಮಾತನ್ನ ಬದಲಿಸಬೇಡ್ರಿ, ಅದು ಗಂಭೀರ ಅಪರಾಧ. ಆದರೆ
millions of Christians have done that.
ಅನೇಕ ಕ್ರೈಸ್ತರ ಆ ರೀತಿಯ ಮಾಡಿದ್ದಾರೆ.
Even though there's not a single teaching like that anywhere in the epistles or in the teaching of Jesus.
ಪತ್ರಿಕೆಗಳಲ್ಲಿ ಮತ್ತು ಯೇಸುವಿನ ಬೋಧನೆಗಳಲ್ಲಿ ಈ ರೀತಿಯ ಒಂದೇ ಒಂದು ಬೋಧನೆ ಇಲ್ಲದಿದ್ದರೂ ಸಹ
we see also in the life of Jesus himself.
ಯೇಸುವಿನ ಜೀವಿತದಲ್ಲೇ ಕೂಡ ನಾವು ನೋಡುತ್ತೇವೆ.
Acts 10:38.
ಅಪೊಸ್ತಲರ ಕೃತ್ಯಗಳು 10:38.
When Jesus himself was anointed with the Holy Spirit.
ಯೇಸು ಸ್ವತಃ ತಾವೇ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟರು. ಪೇತ್ರ ಹೇಳ್ತಾನೆ,
what Jesus got was not tongues but power.
ಯೇಸು ಪಡೆದುಕೊಂಡಿದ್ದು ಅನ್ಯ ಭಾಷೆ ಅಲ್ಲ, ಬಲ.
Jesus never spoke in tongues.
ಯೇಸು ಅನ್ಯ ಭಾಷೆ ಮಾತನಾಡಿಲ್ಲ,
but he had power.
ಆದರೆ ಬಲ ಇತ್ತು ಯೇಸುವಿಗೆ.
The same power which he told his apostles you will also get.
ಯೇಸು ಅಪೊಸ್ತಲರಿಗೆ ನೀವು ಅದೇ ಬಲವನ್ನು ಹೊಂದಿಕೊಳ್ಳುತ್ತೀರಿ ಅಂತ ಹೇಳಿದರು.
And then he said, with that power you'll be my witnesses everywhere on the face.
ಬಲದೊಂದಿಗೆ ನೀವು ಭೂಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಗಳಾಗಿರುವಿರಿ ಅಂತ
ಹೇಳಿದರು. Your own home Jerusalem.
ಮೊದಲು ಯೆರೂಸಲೇಮಿನಲ್ಲಿ.
Then in bigger circles Judea.
ನಂತರ ದೊಡ್ಡ ವೃತ್ತ ಯೂದಾಯ.
ಸಮರ್ಯ. To the ends of the earth.
ಮತ್ತು ಭೂಲೋಕದ ಕಟ್ಟ ಕಡೆ.
That's how the gospel has gone in all these
years. ಸುವಾರ್ತೆಯು ಈ ರೀತಿಯಾಗಿ ಈ ಎಲ್ಲಾ ವರ್ಷಗಳಲ್ಲಿ ಹಾದು ಹೋಗಿದೆ.
They took it seriously, those apostles.
ಅಪೊಸ್ತಲರು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡರು.
And then we read in verse 15.
15ನೇ ವಚನದಲ್ಲಿ ನಾವು ಓದುತ್ತೇವೆ.
There were about 120 people waiting for the outpouring.
ಸುಮಾರು 120 ಮಂದಿ ಪವಿತ್ರಾತ್ಮನ ಸುರಿಯಲ್ಪಡುವಿಕೆಗೆ ಕಾಯುತ್ತಿದ್ದರು ಅಂತ.
500 people saw Jesus after the
ಒಂದು ಕುರಿಂತ 15ರಲ್ಲಿ ನಾವು ಓದುತ್ತೇವೆ, ಸುಮಾರು 500 ಜನ ಯೇಸುವನ ಪುನರುತ್ಥಾನದ ನಂತರ ನೋಡಿದರು ಅಂತ. ಅವರೆಲ್ಲ ವಿಶ್ವಾಸಿಗಳು.
Jesus never appeared to an unbeliever after his resurrection.
ಯೇಸು ಪುನರುತ್ಥಾನದ ನಂತರ ಅವಿಶ್ವಾಸಿಗಳ ಕಣ್ಣಿಗೆ ಕಾಣಿಸಿಕೊಳ್ಳಲಿಲ್ಲ.
500 people knew that Jesus had told them to wait for the coming of the Holy Spirit.
ಪವಿತ್ರಾತ್ಮನ ಬರುವಿಕೆಗಾಗಿ ಕಾಯಿರಿ ಅಂತ ಯೇಸು ಹೇಳಿದ್ದು ಆ 500 ಮಂದಿಗೆ ಗೊತ್ತಿತ್ತು. ಎಷ್ಟು ಜನರಿಗೆ ಗೊತ್ತಿತ್ತು?
How many people were invited?
ಎಷ್ಟು ಜನ ಆಹ್ವಾನಿಸಲ್ಪಟ್ಟಿದ್ರು?
500.
500 ಜನ.
How many people came?
ಎಷ್ಟು ಜನ ಬಂದ್ರು?
120.
120 ಜನ.
Those 120 received.
ಆ 120 ಮಂದಿ ಸ್ವೀಕರಿಸಿಕೊಂಡರು.
I don't know what happened to the other 380.
ಮಿಕ್ಕ 380 ಮಂದಿಗೆ ಏನಾಯಿತು ಅಂತ ನಂಗೆ ಗೊತ್ತಿಲ್ಲ.
It's the same today.
ಇವತ್ತು ಕೂಡ ಅಷ್ಟೇ.
The invitation is everybody, is for everybody, come and be filled with the Holy Spirit.
ಎಲ್ಲರಿಗೂ ಆಹ್ವಾನ ಇದೆ, ಪವಿತ್ರಾತ್ಮನಿಂದ ತುಂಬಿಸಲ್ಪಡ್ರಿ ಬಂದು.
So many people believe in the resurrected Jesus.
ಯೇಸುವಿನ ಪುನರುತ್ಥಾನದಲ್ಲಿ ಅನೇಕರು ನಂಬಿಕೆ ಇಡ್ತಾರೆ. ಆದರೆ
few will wait on him for
ಕೆಲವು ಮಂದಿ ಮಾತ್ರ ಬಲಕ್ಕಾಗಿ ಆತನಲ್ಲಿ ಕಾದು ಕುಳಿತರು.
Then we read in Acts chapter 2 verse 3 and 4 that they started speaking in tongues when the Holy Spirit came upon them.
ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ಓದುತ್ತೇವೆ, ಪವಿತ್ರಾತ್ಮನ ಅವರ ಮೇಲೆ ಬಂದಾಗ ಅವರು ಬೇರೆ ಬೇರೆ ಭಾಷೆಗಳನ್ನು ಮಾತನಾಡಿದರು ಅಂತ.
That many people have got this doctrine that if you are filled with the Holy Spirit you speak.
ಅನೇಕರು ಈ ವಚನದಿಂದ ಸಿದ್ಧಾಂತವನ್ನು ಪಡೆದುಕೊಂಡು ಈ ರೀತಿಯಾಗಿ ಹೇಳುತ್ತಾರೆ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ಅನ್ಯ ಭಾಷೆ
ಮಾತನಾಡುತ್ತಾರೆ.
ನೆನಪಿಡ್ರಿ, ಅಪೊಸ್ತಲರ ಕೃತ್ಯಗಳು ಸಿದ್ಧಾಂತವನ್ನು ಬೋಧಿಸುತ್ತಿಲ್ಲ, ಇದು ಒಂದು ಇತಿಹಾಸದ ಪುಸ್ತಕ.
It's just telling you the good things and the bad things that happened.
ಒಳ್ಳೆ ಸಂಗತಿ ಮತ್ತು ಕೆಟ್ಟ ಸಂಗತಿ ಆಗಿರುವಂತದ್ದನ್ನು ಹೇಳುತ್ತದೆ ಅಷ್ಟೇ.
Not teaching a doctrine.
ಸಿದ್ಧಾಂತ ಬೋಧಿಸುತ್ತಿಲ್ಲ.
For example,
ಉದಾಹರಣೆಗೆ
in Acts chapter 2,
ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ
it also says,
ಈ ರೀತಿಯಾಗಿ ಹೇಳುತ್ತೆ,
just like it says here, they all verse 4 were spoken
ಇಲ್ಲಿ ಹೇಳುತ್ತದೆ ಅವರೆಲ್ಲರೂ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡಿದರು ಅಂತ.
How many?
ಎಷ್ಟು ಜನ?
All.
ಅವರೆಲ್ಲರೂ.
It also says in verse 44
45ನೇ ವಚನ ಕೂಡ ಹೇಳುತ್ತೆ,
all of them had everything in common.
ಅವರೆಲ್ಲರೂ ಎಲ್ಲದರಲ್ಲಿಯೂ ಒಂದಾಗಿದ್ದರು ಅಂತ.
And they all began to sell their property.
ಅವರು ತಮ್ಮ ಆಸ್ತಿ ಸ್ವತ್ತುಗಳನ್ನೆಲ್ಲ ಮಾರಿದರು.
See the hypocrisy of these people who will take verse 4 but not verse 44. ಜನರ
ಕಪಟತನ ನೋಡ್ರಿ, ಅವರು 4ನೇ ವಚನ ತೆಗೆದುಕೊಳ್ಳುತ್ತಾರೆ ಆದರೆ 44-45ನೇ ವಚನ ತೆಗೆದುಕೊಳ್ಳೋದಿಲ್ಲ.
There we seen people say being filled with the Holy Spirit leads you to sell all your property and share everything with other
believers. ನೀವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ನಿಮ್ಮ ಸ್ವತ್ತನ್ನೆಲ್ಲ ಮಾರಿ ಸಹ ವಿಶ್ವಾಸಿಗಳೊಟ್ಟಿಗೆ ಹಂಚಿಕೊಳ್ಳುತ್ತೀರಿ ಅಂತ ಹೇಳಿದಂತ ಜನರನ್ನ ಎಲ್ಲಿ ನೋಡಿದ್ದೀರಿ?
That is also in Acts.
ಅದು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಇದೆ.
The utter hypocrisy of these deceivers ಹೂ ಟೆಲ್ ಯು ದಟ್ ಆಕ್ಟ್ಸ್ 2:4 ಇಸ್ ದಿ ಓನ್ಲಿ ಮಾರ್ಕ್ ಆಫ್
ಅಪೊಸ್ತಲರ ಕೃತ್ಯಗಳು 2:4 ಹೇಳಿರುವಂತದ್ದು ಮಾತ್ರ ಪವಿತ್ರಾತ್ಮನ ತುಂಬಿಸಲ್ಪಡುವುದರ ಗುರುತು ಅಂತ ಹೇಳಿದ ವಂಚಕರ ಕಪಟಿತನವನ್ನು ನೀವು
ನೋಡುತ್ತೀರಿ.
ನೀವು ಎರಡು ವಚನವನ್ನು ಒಟ್ಟಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ನಾನು ಇವೆರಡರಲ್ಲಿ ಯಾವುದನ್ನು ಅನುಸರಿಸಲು ಹೇಳ್ತಾ ಇಲ್ಲ. ನೀವು ಅಪೊಸ್ತಲರ ಕೃತ್ಯಗಳಿಂದ ಸಿದ್ಧಾಂತಗಳನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ನನ್ನ ನಂಬಿಕೆ.
Jesus wanted none of his believers to own children to own property. It would have been written somewhere in the
ತನ್ನನ್ನು ನಂಬಿದಂತ ವಿಶ್ವಾಸಿಗಳು ಆಸ್ತಿಯನ್ನು ಮಾಡಬಾರದು ಅಂತ ಯೇಸು ತೀರ್ಮಾನಿಸಿದ್ದರೆ ಅದು ಯಾವುದೋ ಒಂದು ಪತ್ರಿಕೆಯಲ್ಲಿ ಬರೆಯಲ್ಪಡುತ್ತಿತ್ತು. ಒಂದು ವೇಳೆ ನೀವು ಅಪೊಸ್ತಲರ ಕೃತ್ಯಗಳಿಂದ
ತೆಗೆದುಕೊಳ್ಳುತ್ತೀರಿ,
ಹೇಳುತ್ತೆ ಅವರೆಲ್ಲರೂ ತಮ್ಮ ಆಸ್ತಿಯನ್ನು ಮಾರಲು
ಪ್ರಾರಂಭಿಸಿದ್ದಾರೆ.
ಆಗ ನಾವು ಈ ರೀತಿಯಾಗಿ ಹೇಳಬೇಕಾಗತ್ತೆ, ಇಂದು ಯಾವುದೇ ವಿಶ್ವಾಸಿಯು ಆಸ್ತಿಯನ್ನು ಗಳಿಸಿಕೊಳ್ಳೋದಾದ್ರೆ ಆತನು ದೇವರಿಗೆ ಅವಿಧೇಯನಾಗಿ ಪವಿತ್ರಾತ್ಮನಿಂದ ಆತನು ತುಂಬಿಸಲ್ಪಟ್ಟಿಲ್ಲ ಅಂತ ಹೇಳಬೇಕಾಗುತ್ತೆ. ನಾನು ಎಲ್ಲಿಂದ ಹೇಳ್ತೇನೆ, ಅಪೊಸ್ತಲರ ಕೃತ್ಯಗಳು 2:45 ಹೇಳ್ತಾನೆ.
So it's very dangerous to take our doctrine from the Acts of the Apostles.
ಅಪೊಸ್ತಲರ ಕೃತ್ಯಗಳಿಂದ ನಮ್ಮ ಸಿದ್ಧಾಂತವನ್ನು ತೆಗೆದುಕೊಳ್ಳುವಂತದ್ದು ಬಹಳಷ್ಟು ಅಪಾಯಕಾರಿ.
You can teach from the Acts of the Apostles that all believers should shave their heads.
ನೀವು ಎಲ್ಲಾ ವಿಶ್ವಾಸಿಗಳು ತಮ್ಮ ತಲೆಯನ್ನು ಬೋಳಿಸಿಕೊಳ್ಳಬೇಕು ಅಂತ ಅಪೊಸ್ತಲರ ಕೃತ್ಯಗಳಿಂದ ಬೋಧನೆ ಮಾಡಬೇಕಾಗುತ್ತೆ.
Because you read in Acts of the Apostles that Paul went and shaved his head in Chapter 21.
ಅಪೊಸ್ತಲರ ಕೃತ್ಯಗಳು 21 ಅಧ್ಯಾಯದಿಂದ ನೀವು ಓದೋದಾದ್ರೆ ಅಲ್ಲಿ ಪೌಲನು ತನ್ನ ತಲೆಯನ್ನು ಬೋಳಿಸಿಕೊಂಡನು ಅಂತ ಹೇಳುತ್ತೆ. ಆದ್ರಿಂದ ಏನ್ ಸಿದ್ಧಾಂತ ಪಡ್ಕೊಳ್ತೀರಿ ನೀವು? ಅಪೊಸ್ತಲರ ಕೃತ್ಯಗಳು 21:26
believers should be circumcised.
ಮತ್ತು ಎಲ್ಲಾ ವಿಶ್ವಾಸಿಗಳು ಸುನ್ನತಿಯನ್ನು ಮಾಡಿಸಿಕೋಬೇಕು ಅನ್ನುವಂತ ಸಿದ್ಧಾಂತ ಓದ್ತೀರಿ?
It says in Acts 16:3 Paul circumcised Timothy.
ಅಪೊಸ್ತಲರ ಕೃತ್ಯಗಳು 16:3 ಓದ್ತೀರಿ ನೀವು, ಪೌಲನು ತಿಮೋತಿಯನಿಗೆ ಸುನ್ನತಿ ಮಾಡಿದನು ಅಂತ.
Even more dangerous doctrine.
ಇನ್ನು ಹಲವು ಅಪಾಯಕಾರಿ ಸಿದ್ಧಾಂತಗಳನ್ನ ನಾವು ನೋಡಬಹುದಾಗಿದೆ.
All believers must shout at judges, Acts 23.
ಎಲ್ಲಾ ವಿಶ್ವಾಸಿಗಳು ನ್ಯಾಯಾಧಿಪತಿಗಳ ಮೇಲೆ ಕೂಗಾಡಿದರು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 23 ಅಧ್ಯಾಯದಲ್ಲಿದೆ.
Strange doctrines you get if you take Acts of the Apostles as your doctrinal guide.
ನೀವು ಅಪೊಸ್ತಲರ ಕೃತ್ಯಗಳನ್ನ ಸೈದ್ಧಾಂತಿಕ ಮಾರ್ಗದರ್ಶಿ ಎಂಬುದಾಗಿ ನೋಡೋದಾದ್ರೆ ಎಂತಹ ಭಯಾನಕ ಸಿದ್ಧಾಂತಗಳನ್ನ ತೆಗೆದುಕೊಳ್ಳುತ್ತೀರಿ? ಪೌಲನು ಇಲ್ಲಿ ನ್ಯಾಯಾಧಿಪತಿಯ ಮೇಲೆ ಕೂಗಾಡಿದನು.
So remember, Acts of the Apostles is not a book of doctrine.
ನೆನಪಿಡ್ರಿ, ಅಪೊಸ್ತಲರ ಕೃತ್ಯಗಳು ಸಿದ್ಧಾಂತಗಳ ಪುಸ್ತಕವಲ್ಲ.
You can learn many things from
ಇಲ್ಲಿಂದ ಅನೇಕ ಸಂಗತಿ ಕಲಿಯಬಹುದು.
But don't get a doctrine in Acts of the Apostles which is not found in the Apostles.
ಆದರೆ ಪತ್ರಿಕೆಗಳಲ್ಲಿ ಕಂಡು ಬರದಂತ ಸಿದ್ಧಾಂತಗಳನ್ನು ಅಪೊಸ್ತಲರ ಕೃತ್ಯಗಳಲ್ಲಿ ತಗೋಬೇಕು.
The Apostles you read do all speak with tongues.
ಪತ್ರಿಕೆಗಳಲ್ಲಿ ನೀವು ಓದ್ತೀರಿ ಎಲ್ಲರೂ ಅನ್ಯ ಭಾಷೆ ಮಾತನಾಡಬಹುದು ಅಂತ.
Concerning property.
ಆಸ್ತಿಗೆ ಸಂಬಂಧಪಟ್ಟಂತೆ.
In the Apostles you read in 1 Timothy 6 tell those who are rich.
1 Timothy 6 ಐಶ್ವರ್ಯವಂತರಿಗೆ ಈ ರೀತಿ ಹೇಳುತ್ತೆ, ಮತ್ತೊಬ್ಬರೊಟ್ಟಿಗೆ ತಮ್ಮ ಸ್ವತ್ತನ್ನು ಹಂಚಿಕೊಳ್ಳ್ರಿ. ಎಲ್ಲ ಆಸ್ತಿಯನ್ನ ಮಾರಿ ಅಂತ ಹೇಳಿಲ್ಲ, ಬಡವರಿಗೆ ಸಹಾಯಿಸುವ ಉದ್ದೇಶದಿಂದ.
ಐ ಜಸ್ಟ್ ಸೇ ದಟ್ ಆಸ್ ಎ ವಾರ್ನಿಂಗ್ ಬಿಕಾಸ್ ಸೋ ಮೆನಿ ಬಿಲೀವರ್ಸ್ ಆರ್ ಬೀಂಗ್ ಡಿಸೀವ್ಡ್ ಇನ್ ದಿಸ್.
ನಿಮ್ಮ ಎಚ್ಚರಿಕೆಗಾಗಿ ಹೇಳುತ್ತೇನೆ, ಅನೇಕ ವಿಶ್ವಾಸಿಗಳು ಈ ಕ್ಷೇತ್ರದಲ್ಲಿ
ವಂಚನೆಗೊಳಗಾಗಿದ್ದಾರೆ.
ಯಾಕಂದರೆ ಬೋಧಕರು ಒಂದು ವಚನವನ್ನು ತೆಗೆದುಕೊಂಡು ವಿಶ್ವಾಸಿಗಳ ತಲೆ
ಕೆಡಿಸಿದ್ದಾರೆ.
ಅವರು ಪವಿತ್ರಾತ್ಮನಿಂದ
ತುಂಬಿಸಲ್ಪಟ್ಟರು.
ಪೇತ್ರನು ಎದ್ದು ನಿಂತು ವಾಕ್ಯ ಸಾರಿದನು. ಮೊದಲ ಸುವಾರ್ತ ಸಂದೇಶ ಏನು?
ರಿಪೆಂಟ್ ವರ್ಸ್ 38 ಅಂಡ್ ಬಿ ಬ್ಯಾಪ್ಟೈಸ್.
2:38 ಈ ರೀತಿ ಹೇಳುತ್ತೆ, ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಕೊಳ್ಳಿ. ಆತನು ಮೊದಲು ಕ್ರಿಸ್ತನನ್ನ ಸಾರಿದನು.
And then he said, this is what you got to do.
ನಂತರ ಇದನ್ನ ಮಾಡಬೇಕು ಅಂತ ಹೇಳಿದನು.
Today people don't preach about repentance.
ಇಂದು ಜನರು ಮಾನಸಾಂತರದ ಕುರಿತು ಬೋಧಿಸೋದಿಲ್ಲ.
And many of them don't preach about water baptism.
ಅನೇಕರು ನೀರಿನ ದೀಕ್ಷಾ ಸ್ನಾನದ ಕುರಿತು ಕೂಡ ಬೋಧಿಸೋದಿಲ್ಲ.
That's what Peter preached.
ಪೇತ್ರನು ಬೋಧಿಸಿದ್ದು ಅದನ್ನೇ.
He said, then your sins will be forgiven.
ನಂತರ ನಿಮ್ಮ ಪಾಪ ಕ್ಷಮಿಸಲ್ಪಡುತ್ತೆ.
And you receive the gift of the Holy Spirit.
ಪವಿತ್ರಾತ್ಮನ ವರವನ್ನು ಸ್ವೀಕರಿಸಿಕೊಳ್ಳಿರಿ. ನಾಲ್ಕು ಸಂಗತಿ: ಮಾನಸಾಂತರ ಪಡ್ರಿ,
water baptism,
ನೀರಿನ ದೀಕ್ಷಾ ಸ್ನಾನ ಮಾಡಿಕೊಳ್ಳಿರಿ,
forgiveness of sin,
ಪಾಪ ಕ್ಷಮಾಪಣೆ ಸಿಗುತ್ತೆ,
you get the gift of the Holy Spirit.
ಪವಿತ್ರಾತ್ಮನ ವರ ಸಿಗುತ್ತೆ.
Out of these four things,
ನಾಲ್ಕು ಸಂಗತಿಗಳಲ್ಲಿ ಇಂದಿನ ಬೋಧನೆಗಳಲ್ಲಿ ಯಾವ್ದು ಕೇಳ್ತೀರಿ? ಕೇವಲ ಮೂರನೇದು ಮಾತ್ರ,
your sins will be forgiven.
ನಿಮ್ಮ ಪಾಪ ಕ್ಷಮಿಸಲ್ಪಡುತ್ತೆ.
No repentance,
ಮನಸಂತರ ಇಲ್ಲ, ನೀರಿನ ದೀಕ್ಷಾ ಸ್ನಾನ ಇಲ್ಲ, ಪವಿತ್ರಾತ್ಮನಲ್ಲಿನ ಸ್ನಾನ ಇಲ್ಲ.
Have you ever heard in an evangelistic meeting people preaching on repentance?
ಸುವಾರ್ತಿಕತೆಯ ಕೂಟಗಳಲ್ಲಿ ಬೋಧಕರು ಮಾನಸಾಂತರದ ಕುರಿತು ಮಾತನಾಡಿದ್ದನ್ನು ಕೇಳಿದ್ದೀರಾ?
Have you ever heard in any gospel meeting people preaching about water baptism?
ಸುವಾರ್ತಿಕತೆಯ ಕೂಟಗಳಲ್ಲಿ ನೀರಿನ ದೀಕ್ಷಾ ಸ್ನಾನದ ಕುರಿತು ಮಾತನಾಡಿದ್ದನ್ನು ಕೇಳಿದ್ದೀರಾ?
All about baptism in the Holy Spirit.
ಪವಿತ್ರಾತ್ಮನಲ್ಲಿನ ಸ್ನಾನದ ಕುರಿತು ಕೇಳಿದ್ದೀರಾ?
Christianity has drifted far away from the gospel of the apostles.
ಅಪೊಸ್ತಲರ ಸುವಾರ್ತೆಯಿಂದ ಕ್ರೈಸ್ತತ್ವವು ಬಹಳ ದೂರ ತಿರುಗಿಕೊಂಡಿದೆ.
Acts chapter 3 we read Peter and John worked together going to the temple.
ಅಪೊಸ್ತಲರ ಕೃತ್ಯಗಳು 3 ಅಧ್ಯಾಯದಲ್ಲಿ ಓದ್ತೇವೆ, ಯೋಹಾನ ಮತ್ತು ಪೇತ್ರರು ಒಟ್ಟಾಗಿ ಕೆಲಸ ಮಾಡಿದರು ಮತ್ತು ದೇವಾಲಯಕ್ಕೆ ಹೋದರು.
This is something Jesus could not accomplish in 3.5 years.
ಯೇಸು 3.5 ವರ್ಷದಲ್ಲಿ ಇದನ್ನ ಮಾಡ್ಲಿಕ್ಕೆ ಆಗಿರಲಿಲ್ಲ.
They were all arguing who is to be the leader.
ಅವರು ಯಾರು ನಾಯಕರಾಗಬೇಕು ಅಂತ ವಾಗ್ವಾದ ಮಾಡುತ್ತಿದ್ರು.
Soon as they were filled with the Holy Spirit,
ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ತಕ್ಷಣವೇ ಅದ್ಭುತ ಆಯ್ತಲ್ಲಿ.
ಅಪೊಸ್ತಲರ
ಕೃತ್ಯಗಳು 2:14 ಓದ್ತೇವೆ, ಪೇತ್ರನು ಎದ್ದು ನಿಂತನು, ಇನ್ನು 11 ಮಂದಿ ಆತನಿಗೆ ಬೆಂಬಲಕ್ಕೆ ನಿಂತರು. ಅಲ್ಲಿ ಜನರು ಒಬ್ಬರನ್ನೊಬ್ಬರನ್ನ ಹಿಂದಕ್ಕೆ ತಳ್ಳಿ ನಾನು ಇಲ್ಲಿ ನಿಲ್ಲಬೇಕು ಅಂತ ಹೇಳ್ತಿರಲಿಲ್ಲ, ಅವರು ಬೆಂಬಲಕ್ಕೆ ನಿಂತರು ಪೇತ್ರನಿಗೆ.
Acts 3 Peter and John went together to the temple. They could work together now, these dissimilar people.
ಹೋಲಿಕೆ ಇಲ್ಲದಂತ ಪೇತ್ರ ಯೋಹಾನರು ಒಟ್ಟಾಗಿ ಕೆಲಸ ಮಾಡಿದರು ಮತ್ತು ದೇವಾಲಯಕ್ಕೆ ಕೂಡ ಹೋದರು.
And this man was Peter saw and John saw this beggar sitting at the gate.
ದೇವಾಲಯದ ಬಾಗಿಲನ ಬಳಿ ಭಿಕ್ಷುಕನು ಕೂತಿರ್ತಾನೆ, ಅದನ್ನ ಪೇತ್ರ ಮತ್ತು ಯೋಹಾನರು ನೋಡ್ತಾರೆ.
In those days people put all their money at the feet of the apostles.
ಅಂದಿನ ದಿನಗಳಲ್ಲಿ ಜನರು ತಮ್ಮ ಹಣವನ್ನ ಅಪೊಸ್ತಲರ ಪಾದಗಳ ಬಳಿ ಇಡ್ತಾ ಇದ್ರು. ಅಪೊಸ್ತಲರ ಕೃತ್ಯಗಳು 4:37 ಅನ್ನು ಓದ್ರೆ,
they gave all their money in Acts 2:45, they gave it to the apostles.
ಅಪೊಸ್ತಲರ ಕೃತ್ಯಗಳು 2:45 ರಲ್ಲಿ ಓದ್ತೇವೆ, ಜನರು ತಮ್ಮ ಹಣವನ್ನ ಅಪೊಸ್ತಲರೇ ಹಂಚುವಂತೆ ಅವರ ಕೈಲೇ ಕೊಡ್ತಾ ಇದ್ರು.
Apostles had more wisdom whom to give money to.
ಯಾಕಂದ್ರೆ ಅಪೋಸ್ತಲರಿಗೆ ಜ್ಞಾನ ಇತ್ತು ಯಾರಿಗೆ ಹಣವನ್ನ ಕೊಡಬೇಕು ಅಂತ.
When this beggar asked Peter for money,
ಆದರೆ ಭಿಕ್ಷಕನು ಪೇತ್ರನ ಬಳಿ ಹಣವನ್ನ ಕೇಳಿದಾಗ,
I don't have any.
ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ.
What about all those thousands of denarii which people have given you?
ಮತ್ತೆ ಜನರು ನಿನಗೆ ಕೊಟ್ಟಂತ ಹಣ ಬೆಳ್ಳಿ ಬಂಗಾರ ಎಲ್ಲ ಏನಾಯ್ತು ಅಂತ ಕೇಳುವಾಗ,
that's not mine.
ಅದು ನನ್ನದಲ್ಲ ಅಂತ ಹೇಳ್ತಾನೆ ಅವನು.
I can, you see, Peter must have, this man we read in Acts 4:22 was more than 40 years old.
ಅಪೊಸ್ತಲರ ಕೃತ್ಯಗಳು 4:22 ರಲ್ಲಿ ಓದ್ತೇವೆ, ಈ ಮನುಷ್ಯನಿಗೆ 40 ಹೆಚ್ಚು ವಯಸ್ಸಾಗಿತ್ತು.
He was lame from birth. He was put at the temple for 40 years.
ಈತನು ಹುಟ್ಟು ಕುಂಟನಾಗಿದ್ದನು. ಈತನನ್ನು 40 ವರ್ಷಗಳಿಂದ ದೇವಾಲಯದ ಬಾಗಿಲ ಬಳಿ
ಕೂರಿಸಿದ್ದರು.
ಈತನು ಪೇತ್ರನಿಗಿಂತ ಹಿರಿಯನಾಗಿದ್ದನು.
Peter is a young boy coming to the temple would have seen this.
ಪೇತ್ರನು ಯೌವನಸ್ಥನಾಗಿದ್ದನು, ದೇವಾಲಯದ ಬಳಿಗೆ ಬಂದಾಗ ಈ ಮನುಷ್ಯನನ್ನ ನೋಡಿದನು.
He was a 25-year-old fisherman.
25 ವಯಸ್ಸಿನ ಮೀನುಗಾರನಾಗಿದ್ದನು.
When Peter came to the temple,
ಪೇತ್ರನು ದೇವಾಲಯಕ್ಕೆ ಬಂದಾಗ,
he saw this man.
ಈ ಮನುಷ್ಯನನ್ನ ನೋಡ್ತಾನೆ.
This man would have begged
for money. ಈ ಮನುಷ್ಯನು ಹಣಕ್ಕಾಗಿ ಭಿಕ್ಷೆ ಬೇಡಿದನು.
Peter would have given him money because Peter was earning money as a fisherman.
ಪೇತ್ರನು ಹಣ ಕೊಡಬಹುದಾಗಿತ್ತು, ಯಾಕೆಂದ್ರೆ ಮೀನುಗಾರಿಕೆಯಿಂದ ಹಣವನ್ನ ಗಳಿಸುತ್ತಿದ್ದನು.
And this man would have seen Peter many times.
ಈ ಮನುಷ್ಯನು ಪೇತ್ರನನ್ನ ಹಲವು ಬಾರಿ ನೋಡಿರಬಹುದು.
Now he asks for money.
ಈಗ ಹಣ ಕೇಳ್ತಾನೆ.
Peter says something like this.
ಪೇತ್ರನು ಈ ರೀತಿಯ ಹೇಳ್ತಾನೆ.
When I was a fisherman, I had some money.
ಸಹೋದರನೇ, ಮೀನುಗಾರನಾಗಿದ್ದಾಗ ನನ್ನ ಹತ್ರ ಹಣ ಇತ್ತು.
I'm a full-time worker.
ಈಗ ನಾನು ಪೂರ್ಣಾವಧಿ ಕೆಲಸಗಾರನಾಗಿದ್ದೇನೆ, ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾನೆ.
From today's full-time
ಇಂದಿನ ಪೂರ್ಣಾವಧಿ ಕೆಲಸಗಾರರಿಗಿಂತ ವ್ಯತ್ಯಾಸವಾಗಿದೆ.
Now they say, once upon a time I was in working, I had little. Now I'm full-time worker, I got plenty.
ಈಗ ಅವರು ಹೇಳ್ತಾರೆ, ನಾನು ಒಂದು ಬಾರಿ ಕೆಲಸ ಮಾಡಬೇಕಾದ್ರೆ ಕಡಿಮೆ ಇತ್ತು, ಈಗ ಪೂರ್ಣಾವಧಿ ಕೆಲಸಗಾರನಾಗಿದ್ದೇನೆ, ಬಹಳ ಹೆಚ್ಚಾಗಿದೆ ಅಂತ.
People have become the opposite of Peter.
ಜನರು ಪೇತ್ರನಿಗಿಂತ ವಿರುದ್ಧವಾಗಿದ್ದಾರೆ ಎಂದು.
That's why the power of God is not there in their ministry.
ಅದಕ್ಕಾಗಿ ಅವರ ಸೇವೆಯಲ್ಲಿ ದೇವರ ಬಲವಿಲ್ಲ.
So there are the things we can learn here.
ಹಾಗಾಗಿ ಕೆಲವು ಸಂಗತಿಗಳನ್ನು ನಾವು ಇಲ್ಲಿ ಕಲಿಯಬಹುದು.
Jesus must have seen this man all his life in that temple.
ಯೇಸು ತಮ್ಮ ಜೀವಿತಾವಧಿ ಪೂರ್ತಿ ಈ ಮನುಷ್ಯನನ್ನ ಆ ದೇವಾಲಯದ ಬಳಿ ನೋಡಿರಬಹುದು.
That chap must have asked from Jesus for money.
ಆ ಭಿಕ್ಷಕನು ಯೇಸುವಿನ ಬಳಿ ಹಣ ಕೇಳಿರಬಹುದು.
Jesus would also have given him money.
ಯೇಸು ಕೂಡ ಹಣ ಕೊಟ್ಟಿರಬಹುದು ಆತನಿಗೆ.
And never healed.
ಆದರೆ ಆತನನ್ನ ಸ್ವಸ್ಥ ಮಾಡಿರಲಿಲ್ಲ.
Why didn't Jesus heal him?
ಯಾಕೆ ಯೇಸು ಆತನನ್ನ ಸ್ವಸ್ಥಪಡಿಸಲಿಲ್ಲ?
Because Jesus never healed anybody where the father didn't prompt him.
ಯಾಕಂದ್ರೆ ತಂದೆಯು ಅನುಮತಿಸದ ಹೊರತು ಯೇಸು ಯಾರನ್ನು ಸ್ವಸ್ಥಪಡಿಸಲಿಲ್ಲ.
Have you ever thought, supposing Jesus had not listened to the father and healed this man 1 year earlier.
ಒಂದು ವೇಳೆ ಯೇಸು ತಂದೆಯ ಮಾತನ್ನ ಕೇಳಿಸಿಕೊಳ್ಳದೆ ಈತನನ್ನ ಒಂದು ವರ್ಷ ಮೊದಲೇ
ಸ್ವಸ್ಥಪಡಿಸಿದ್ರೆ
ಏನಾಗ್ತಿತ್ತು ಗೊತ್ತಾ?
He would have got healed.
ಅವನು ಆಗಲೇ ಸ್ವಸ್ಥನಾಗಿರುತ್ತಿದ್ದನು ಮೊದಲೇ.
And now that he wouldn't be sitting
here. ಈಗ ಈತನ ಇಲ್ಲಿ ಕೂರ್ತಿರಲಿಲ್ಲ.
And Acts 4:4, the 5,000 people who became believers through this man's healing would not have got saved.
ಆಗ ಅಪೊಸ್ತಲರ ಕೃತ್ಯಗಳು 4:4 ಈತನ ಸ್ವಸ್ಥತೆಯಿಂದ 5,000 ಮಂದಿ ವಿಶ್ವಾಸಿಗಳಾಗಿ ರಕ್ಷಣೆ ಹೊಂದುತ್ತಿರಲಿಲ್ಲ.
You can hinder God's work by healing at the wrong time.
ತಪ್ಪಾದ ಸಮಯದಲ್ಲಿ ಸ್ವಸ್ಥತೆಯನ್ನ ಮಾಡಿ ದೇವರ ಕಾರ್ಯಕ್ಕೆ ಅಡ್ಡಿ ಉಂಟಾಗ್ತಿತ್ತಲ್ವಾ?
Jesus never did it.
ಯೇಸು ಆ ರೀತಿ ಮಾಡಲಿಲ್ಲ.
Jesus did not go around healing people. He went around doing the will of the Father.
ಯೇಸು ಸುಮ್ಮನೆ ಸ್ವಸ್ಥತೆಯನ್ನು ಮಾಡ್ಕೊಂತ ಹೋಗ್ತಿರಲಿಲ್ಲ, ದೇವರ ಚಿತ್ತವನ್ನು ಯೇಸು ಮಾಡಿದರು.
He never did anything without listening.
ಕೇಳಿಸಿಕೊಳ್ಳದೆ ಏನನ್ನೂ ಯೇಸು ಮಾಡುತ್ತಿರಲಿಲ್ಲ.
Lord of believers bring confusion into God's work by doing things without listening to God.
ಅನೇಕ ವಿಶ್ವಾಸಿಗಳು ದೇವರಿಂದ ಸರಿಯಾಗಿ ಕೇಳಿಸಿಕೊಳ್ಳದೆ ದೇವರ ಕಾರ್ಯದಲ್ಲಿ ಗೊಂದಲವನ್ನು ತರುವವರಾಗಿದ್ದಾರೆ.
So that's what we learn from this.
ಈ ಪಾಠದಿಂದ ಕಲಿಯುವಂತದ್ದು
ನಾವು. When Peter preached this sermon,
ಪೇತ್ರನು ಪ್ರಸಂಗವನ್ನ ಮಾಡಿದಾಗ,
even though they locked them up in jail, it says in Acts 4:3,
ಅಪೊಸ್ತಲರ ಕೃತ್ಯಗಳು 4:3 ಹೇಳುತ್ತೆ ಆತನನ್ನ ಸೆರೆಮನೆಗೆ ಹಾಕಿದ್ರು ಅಂತ.
They couldn't stop verse 4, 5,000 people from being converted.
ಆದರೆ ಐದನೇ ವಚನ ಹೇಳುತ್ತೆ 5,000 ಮಂದಿ ಪರಿವರ್ತನೆ ಹೊಂದುವಂತದ್ದನ್ನ ಅವರು ತಡೆಯಲಿಕ್ಕೆ ಆಗಲಿಲ್ಲ.
Next morning they pulled them out of jail and said, who asked you to do this?
ನಂತರ ಅಲ್ಲಿದ್ದಂತವರು ಮರುದಿನ ಬೆಳಗ್ಗೆ ಆತನನ್ನ ಸೆರೆಮನೆಗೆ ಹಾಕಿ ಕೇಳುತ್ತಾರೆ, ನಿನಗೆ ಯಾರು ಹೇಳಿದ್ರು ಈ ತರ ಮಾಡು ಅಂತ.
By the name of Jesus Christ, verse 10.
ವಚನ ಹೇಳುತ್ತಾನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡಿದೆ ಅಂತ.
And verse 12, 12, there is salvation in nobody.
12ನೇ ವಚನದಲ್ಲಿ ಹೇಳ್ತಾನೆ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆ ನಮಗೆ ಆಗುವುದಿಲ್ಲ ಅಂತ.
Only be saved through him.
ಆತನ ಮುಖಾಂತರ ನಮಗೆ ರಕ್ಷಣೆ ಅಂತ ಹೇಳ್ತಾನೆ.
He preached what Jesus said in John 14:6.
ಯೇಸು ಯೋಹಾನ 14:6ರಲ್ಲಿ ಏನಂತ ಹೇಳಿದರಲ್ಲ ಅದನ್ನೇ ಈತನು ಬೋಧಿಸಿದನು.
There's only one way to be saved through the name of Jesus Christ.
ನಾವು ರಕ್ಷಣೆ ಹೊಂದಲು ಯೇಸು ಕ್ರಿಸ್ತನ ಒಂದೇ ಮಾರ್ಗ.
There is no other name.
ಬೇರೆ ಯಾವ ಹೆಸರಿಲ್ಲ.
No other God, no other religious leader.
ಬೇರೆ ದೇವರಿಲ್ಲ, ಬೇರೆ ಧಾರ್ಮಿಕ ನಾಯಕನಿಲ್ಲ.
Salvation is only through Jesus Christ.
ರಕ್ಷಣೆಯು ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ. ನಾವು ಅದನ್ನು ಸಾರಲು ನಾಚಿಕೆ ಪಡಬಾರದು.
Don't be ashamed yourself.
ನಿಮಗೆ ನೀವು ಕೂಡ ನಾಚಿಕೆ ಪಡಬೇಡ್ರಿ.
God bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.